ಪ್ರಪೂರ್ತಿಯಾಗಿ. ಶಾಸ್ತ್ರ ಹೇಳುತ್ತದೆ, ಮರುದಿವಸ ಪಟ್ಟಾಭಿಷೇಕ ವಿಶೇಷ ಉತ್ಸವಗಳಿದ್ದ ಕಾಲಕ್ಕೆ ಹಿಂದಿನ ದಿವಸ ಉಪವಾಸ ಇರಬೇಕು ಅಂತ ಶಾಸ್ತ್ರ. ಎಷ್ಟು ಒಳ್ಳೆ ಸಿದ್ಧಾಂತ ನಮ್ದು. ಅದು ಕುಡಿದು ಬಿದ್ದಿರ್ತಾನೆ ಮರು ದಿವಸ, ಒಳ್ಳೆ ಫಂಕ್ಷನ್ ಬಿಟ್ಟು ಕುಡಿದು ಮನೆಯಲ್ಲೇ ಇರೋದಿಲ್ಲ ಅವನು ಫಸ್ಟ್. ಅದು ಉತ್ಸವ ಅಲ್ಲ, ಅವೆಲ್ಲ ಕೂಡ ಉಪವಾಸ ಮಾಡದೆ ಹೋದ್ರೆ ಉತ್ಸವನೇ ಅಲ್ಲ. ನಮ್ಮ ಪ್ರಕಾರ ಉತ್ಸವ ಉಪವಾಸ ಉತ್ಸವನೇ ನಾವು ತಿಳ್ಕೊಂಡಿರ್ತೇವೆ. ಹಿಂದಿನ ಉಪವಾಸ ಮಾಡಿದರೆ ಮರು ದಿವಸ ಪಟ್ಟಾಭಿಷೇಕ, ಏಕಾದಶಿ ಉಪವಾಸ ಬರೆ ಮರು ದಿವಸ ರಾಜ ಇದ್ದಾಗಿರ್ತಾರೆ ಅಂತ ಅರ್ಥ. ದೇವತೆಗಳು ಅನುಗ್ರಹ ಮಾಡ್ತಾರೆ ಅವನಿಗೆ, ಜನ ಮಾಡೋದು ಬೇಕಾಗಿಲ್ಲ, ಭಗವಂತ ಅನುಗ್ರಹ ಮಾಡ್ತಾನೆ. ಆದ್ರಿಂದ ಉಪವಾಸ ವ್ರತಕ್ಕಿರುವ ಮಹತ್ವವನ್ನ ಪರ್ಯಾಯವಾಗಿ ಹೇಳಿದಂತ ಭಾಗ ಇದು. ತಕ್ಷಣ ರಾಮದೇವರು ಬಂದರಂತೆ. ಜಗತ್ತಲ್ಲಿ ಯಾರು ಬರ್ತಾರೋ ಬಿಡ್ತಾರೋ ಗ್ಯಾರಂಟಿ ಇಲ್ಲ, ಆರೂ ಸಂಗಡ ಬಾಹುವರಿಲ್ಲ, ದೇವರು ಬರದೇ ಇರೋದಿಲ್ಲ. ರಾಮದೇವರು ಸರ್ವಜ್ಞ, ಈ ಮಧ್ಯೆ ರಾಮದೇವರು ರೋಗ ಬರಲಾರು ಮುಗಿದು ಹೋಗ್ತಿತ್ತು, ಬೇಕಾದ್ರೆ ನಾಳೆ ಬರ್ತೀರಿ ಅಂದ್ರೆ ಹಾಗೆ ಹೋಗ್ತಿತ್ತು. ತಕ್ಷಣ ರಾಮದೇವರು ಬಂದರಂತೆ. ಗೊತ್ತಿದ್ದು ಬರ್ತಾರೆ ರಾಮದೇವರು, ಒಳಗೆ ಬರ್ತಾರೆ ನೋಡ್ತಾರೆ ರಾಮದೇವರು. ಅಮ್ಮ ಬರ್ಸಿರ್ತಾರೆ, ನಮಸ್ಕಾರ ಮಾಡ್ತಾರೆ, ಕೈ ಕೈಗೆ ನಮಸ್ಕಾರ ಮಾಡ್ತಾರೆ. ಆಗಲೂ ರಾಮದೇವರ ಮುಖ ಒಂದೇ ರೀತಿಯಾಗಿದೆ. ದಶರಥ ಮಾತಾಡಲಿಕ್ಕೆ ಅಂತ ಹೋಗ್ತಾನೆ, ರಾಮ ಅಂತ ನಿಂತುಬಿಟ್ಟಂತೆ. ಮುಂದೆ ಮಾತು ಬರ್ತಾ ಇಲ್ಲ, ಏನಂತ ಮಾತಾಡಬೇಕು ಪಾಪ. ಆಗ ದಶರಥ ರಾಮದೇವರು ಕೈಕೇಯಿ ಸಂಭಾಷಣೆ ಬರ್ತದೆ, ಹತ್ತಾರು ಶ್ಲೋಕಗಳು, ಬಹಳ ಅಪೂರ್ವ ಶ್ಲೋಕಗಳು. ಅಮ್ಮ ಯಾಕೆ ಅಪ್ಪ ಹೀಗಿರೋದು ಅಂತ ಕೇಳ್ತಾನೆ. ಯಾಕೆ ಅಪ್ಪ ಹೀಗಿರೋದು, ಯಾರು ಮಾಡಬಾರದು ಮಾಡಿದ್ರಾ, ಏನಾರು ಆಗಿದೆಯಾ ಬೇಸರ ಅಂತ ಕೇಳಿದ್ದಾನೆ. ಕೇಳಿ ರಾಮದೇವರು ಹೇಳುತ್ತಾರೆ, ನನ್ನಿಂದ ಏನಾರು ತಪ್ಪಾಯ್ತಾ ಅಂತ ಕೇಳುತ್ತಾನೆ. ಫಸ್ಟ್ ರಾಮದೇವರು ನನ್ನಿಂದ ಏನಾದ್ರು ತಪ್ಪಾಯ್ತಾ, ಇದು ದೇವರು ಅಂದ್ರೆ ದೇವರು, ಆಮೇಲೆ ಜನಗಳಿಂದ ಆಯ್ತಾ, ಮಂತ್ರಿಗಳಿಂದ ಆಯ್ತಾ, ಕೇಳ್ತಾ ಕೇಳ್ತಾ ಬಂದಮ್ಮ ನಿನ್ನಿಂದ ಏನಾರು ಆಯ್ತಾ ಅಂತ ಕೇಳ್ತಾನೆ. ನಾವು ಹೀಗೆ ಶುರು ಮಾಡೋದಿಲ್ಲ, ಫಸ್ಟ್ ನಿಮ್ಮಿಂದ ಆಯ್ತಾ ಅಂತ ಶುರು ಮಾಡ್ತೇವೆ. ನಮ್ಮವರಿಗೆ ಬರೋದೇ ಇಲ್ಲ, ಮತ್ತೆ ಪಾಪ ಯಾರು ಮಾಡಿದ್ರೆ ಏನೋ ಪಾಪ ಅಂದ್ಬಿಡ್ತೇವೆ ಕೊನೆಗೆ ಅಷ್ಟೇ. ಆದ್ರೆ ರಾಮದೇವರು ಶುರು ಮಾಡ್ತಾರೆ, ಫಸ್ಟ್ ನಮ್ಮಿಂದ ಶುರು ಮಾಡ್ಬೇಕಂತ. ಆಚಾರ್ಯರ ಮಾತದು, ಶುಭಾನ್ ಧ್ಯಾಯಂತಿ ಏ ಕಾಮಾನ್ ಗುರುದೇವ ಪ್ರಸಾದ ಜಾನ್ ಇತರಾನ್ ಆತ್ಮ ಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಮತ್ತೇನಾದ್ರು ಕೆಟ್ಟದಾಯ್ತು ಅಂದ್ರೆ ಫಸ್ಟ್ ನನ್ನಿಂದ ಆಗಿದೆ ನೋಡ್ಬೇಕು. ವಿದ್ಯಾರ್ಥಿ ಫೇಲ್ ಆದ್ರೆ ಮೊದಲೇ ಕಾರಣ ತಾನು ಬರದಿಲ್ಲ, ಫೇಲ್ ಆಗಿದ್ದಾನೆ, ಫಸ್ಟ್ ರೀಸನ್ ಅದೇ. ಉಳಿದೆಲ್ಲ ಬೇರೆ ಕಾರಣಗಳೇ, ಆ ಒಂದು ಕಾರಣ ಮೇಜರ್ ಫಂಕ್ಷನ್, ಮೇಜರ್ ರೀಸನ್ ಅದು. ಅದನ್ನ ಅನೇಕರು ಅರ್ಥ ಮಾಡ್ಕೊಂಬುದಿಲ್ಲ. ನಮ್ಮ ಎಲ್ಲ ಒಳಿತೆಗಳ ಮೂಲ ದೊಡ್ಡವರ ದಯ, ಹರಿವಾಯುಗಳ ಅನುಗ್ರಹ. ನಮ್ಮ ಎಲ್ಲ ಕೆಟ್ಟದ್ದರ ಮೂಲ ನಮ್ಮ ಪಾಪಗಳ ಒಂದು ಸಾಮ್ರಾಜ್ಯ ಅಷ್ಟೇ. ರಾಮದೇವರು ಮಾತಿನಲ್ಲೇ ತೋರಿಸ್ತಾರೆ. ಆಮೇಲೆ ಅಮ್ಮ ನೀನೇನಾದ್ರು ಮಾಡಿದೀಯ ಅಂತ ಕೇಳಿದ್ರೆ ಕೇಳ್ತಾಳೆ, ಏನೂ ಇಲ್ಲ ರಾಮ, ನಿಮ್ಮ ಅಪ್ಪ ವರ ಕೊಟ್ಟಿದ್ದ ನನಗೆ ಹಿಂದೆ ಎರಡು, ನೈವತ್ತು ನಡೆಸು ಅಂತ ಕೇಳಿದೆ. ಅಷ್ಟಕ್ಕೆ ಏನೋ ಪ್ರಾಕೃತ ಇವ ಸಾಮಾನ್ಯನಂತ ಏನೋ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿಲ್ಲಂತೆ. ಸರಿ ರಾಮ, ಆ ವರ ಹೇಳುತ್ತೆ ನಡೆಸ್ತೀಯಾ ಅಂತ ಕೇಳುತ್ತಾಳೆ. ಕಷ್ಟ ರಾಮ ಹೇಳಿದ್ರು, ಅಮ್ಮ ಹೇಳು ನಡೆಸ್ತೇನೆ ಅಂತ ಹೇಳುತ್ತಾರೆ. ರಾಮ ಖಂಡಿತ ನಡೆಸ್ತೀಯಾ ಅಂತ ಕೇಳುತ್ತಾರೆ. ಅಮ್ಮ ಖಂಡಿತ ನಡೆಸ್ತೇನೆ ಹೇಳು. ರಾಮ ನಡೆಸೋದು ತಪ್ಪೋದಿಲ್ಲ ತಾನೆ ಆಮೇಲೆ ಅಂತ ಕೇಳುತ್ತಾಳೆ. ಎಷ್ಟು ಮಾತಾಡ್ತಾಳೆ ಈ ಮಧ್ಯೆ. ಅದಕ್ಕೆ ರಾಮದೇವ್ ಹೇಳ್ತಾರೆ, ಅಮ್ಮ ಯಾಕೆ ಮತ್ತೆ ಮತ್ತೆ ಕೇಳ್ತೀಯ ಹಾಗೆ, ನನ್ನ ಮಾತು ಕೇಳು. ಅಹಂ ಹಿ ವಚನಾದ್ ರಾಜ್ಞ ಪತೇಯಮಪಿ ಪಾವಕೆ. ದಶರಥ ಹೇಳಿದ್ದಾನೆ ಅಂತ ಹೇಳು, ನಾನು ಬೆಂಕಿಯಲ್ಲಿ ಬೇಕಾದ್ರೆ ಹಾರ್ತೇನೆ ಅಂತ ಹೇಳ್ತಾರೆ. ವಿಷವನ್ನು ಬೇಕಾದ್ರೆ ಕುಡಿತೇನೆ, ಬೇಕಾದ್ದು ಮಾಡ್ತೇನೆ, ತಂದೆ ಮಾತು ನಡೆಸ್ತೇನೆ. ಇದು ಪಿತೃವಾಕ್ಯ ಪರಿಪಾಲನೆಯಿಂದ ರಾಮದೇವರ ಮಾತನ್ನು ನೋಡಬೇಕು. ತಂದೆಗೋಸ್ಕರ ಏನನ್ನು ಬೇಕಾದರೂ ಮಾಡ್ತೇನೆ. ನಾವು ಮಾಡ್ತೇವೆ, ನಮ್ಗೆ ಒಳ್ಳೇದು ಹೇಳಿದ್ರೆ ನಮಗ್ ಕೇಳೋದು ಮಾತ್ರ. ಹೋಟ್ಲಿಗೆ ಹೋಗು, ಹೋಗ್ತಾನೆ, ತಿನ್ನು, ಏಕಾಚಿ ಊಟ ಮಾಡಬೇಡ, ಬಿಡ್ತಾನೆ, ಫಸ್ಟ್ ಕ್ಲಾಸ್ ತಿನ್ನು ತಿಂತಾನೆ. ಅಪ್ಪ ಹೇಳಿದ್ದಾನೆ, ಬಾ ದೊಡ್ಡ ಮಾತಾವಕ್ಕೆಲ್ಲ ಕೂಡ. ಆದ್ರೆ ಎಷ್ಟು ಕೆಟ್ಟದಾದ್ರೂ ಪರವಾಗಿಲ್ಲ, ನಾನು ನಮ್ಮ ತಂದೆ ಮಾತ್ರ ನಡೆಸೇ ನಡೆಸ್ತೇನೆ, ಆಯ್ತೋ ಇಲ್ವೋ. ರಾಮ ಅಕಸ್ಮಾತ್ ನಡೆಸ್ತಿದ್ರೆ, ರಾಮದೇವ್ ಹೇಳ್ತಾರೆ, ಅಮ್ಮ ತಿಳ್ಕೊ, ರಾಮೋ ದುರ್ನಾಭಿಭಾಷತೆ. ರಾಮದೇವರ ಮಾತು, ರಾಮ ಎಂದೂ ಎರಡು ಮಾತಾಡೋದಿಲ್ಲ. ಇದು ದೇವರು ಯಾರು ಅಂತ ಪರಿಚಯ ಮಾಡಿಕೊಡ್ತಾಯಿ. ಎಂದೂ ರಾಮದೇವರು ಎರಡು ಮಾತಾಡೋದಿಲ್ಲ. ಸತ್ಯ ಸಂಕಲ್ಪತೋ ವಿಷ್ಣು ನಾಣ್ಯಥಾತು ಕರಿಷ್ಯತಿ. ದೇವರ ವೈಭವ ಅಂದ್ರೆ ಇದು. ಇವತ್ತು ಸರ್ಕಾರ ಅಮೆಂಡ್ಮೆಂಟ್ಸ್ ಬರ್ತಾನೆ ಇರ್ತವೆ, ಎಷ್ಟು ಅಮೆಂಡ್ಮೆಂಟ್ ಅಂತಾನೆ, ರೂಲ್ಗಿಂತ ಅಮೆಂಡ್ಮೆಂಟೇ ಜಾಸ್ತಿ ಆಗಿರ್ತವೆ ಎಷ್ಟೋ ಸಲ. ಆದ್ರೆ ಪರಮಾತ್ಮ ಭಗವಂತನ ಸರ್ಕಾರದಲ್ಲಿ ಎಂದೆಂದ ಅಮೆಂಡ್ಮೆಂಟ್ ಅನ್ನ ಹೆಸರೇ ಇಲ್ಲ. ಅಮೆಂಡ್ಮೆಂಟ್ ಯಾರು ಮಾಡ್ತಾರೆ? ಮೊದಲು ತಪ್ಪು ಮಾಡಿದ್ರೆ ತಿದ್ಕೋಬೇಕಷ್ಟೇ. ರಾಮ ಸರ್ವಜ್ಞ, ಎಸ್ ಸರ್ವಜ್ಞ ಸರ್ವವಿತ್ ಅಂತ ಪರಮಾತ್ಮ ಎಂದೂ ತಪ್ಪನ್ನು ಮಾಡೋದೇ ಇಲ್ಲ. ಅದರಿಂದಾಗಿನೇ ತಿದ್ಕೊಳ್ಳೋ ಪ್ರಸಕ್ತಿನೇ ಬರೋದಿಲ್ಲ. ನಾನು ಎಂದೂ ಎರಡು ಮಾತಾಡೋದಿಲ್ಲ ರಾಮನ ಮಾತಿದ್ದು. ನಮಗೊಂದು ಒಳ್ಳೆ ಸಿದ್ಧಾಂತ ಇದೆ. ರಾಮದೇವರು ಹೇಳಿಬಿಟ್ಟಿದ್ದಾರೆ, ಏಕಾದಶಿ ಉಪವಾಸ ಮಾಡಿದ್ರೆ ಮೋಕ್ಷ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಕಸ್ಮಾತ್ ಆಮೇಲೆ ಚೇಂಜ್ ಮಾಡಿಬಿಟ್ರೆ. ರಾಮದೇವರು ದೇವರಾಣಿ ಚೇಂಜ್ ಮಾಡೋದಿಲ್ಲ, ಯೋಚನೆ ಮಾಡಬೇಡಿ. ರಾಮೋ ದುರ್ನಾಭಿಭಾಷತೆ. ಅಥವಾ ನಾವು ಹೀಗಿರ್ತೇವೆ, ಏನೋ ಈ ಬ್ಯಾಚ್ ಬಹಳ ಕೆಟ್ಟ ಬ್ಯಾಚ್ ಅಂತ ಕಾಣುತ್ತೆ. ಏಕಾದಶಿ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ. ಮುಂದೊಂದ್ಸರ್ತಿ ದೇವರು ಏನಾದ್ರು ಚೇಂಜ್ ಮಾಡಿಬಿಟ್ರೆ, ಆ ಸಿಲೆಬಸ್ ಚೇಂಜ್ ಮಾಡಿಬಿಟ್ರೆ, ಸ್ಕೀಮ್ ಚೇಂಜ್ ಮಾಡಿ ಏಕಾದಶಿ ಮಾಡಬೇಕಾಗಿಲ್ಲ ಅಂತ ಮಾಡಿಬಿಟ್ರೆ, ಅವತ್ತಾ ಮೋಕ್ಷಕ್ಕೆ ಹೋಗಬಹುದು ಅಂತ ತಿಳ್ಕೊಂಡು ಹೇಳ್ತಾರೆ. ರಾಮೋ ದುರ್ನಾಭಿಭಾಷತೆ. ದೇವರು ಎಂದೂ ಧರ್ಮವನ್ನು ಬದಲಾಯಿಸೋದೇ ಇಲ್ಲ. ಆಹಾರ ಸಂಧ್ಯಾ ಉಪಾಸೀತ ಬದಲಾವಣೆ ಇಲ್ಲ. ಏಕಾದಶ್ಯಾಂ ನಭೋಕ್ತವ್ಯಂ ಬದಲಾವಣೆ ಇಲ್ಲ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಯಾವ ಕಾಲಕ್ಕೂ ಚೇಂಜ್ ಆಗೋದೇ ಇಲ್ಲ. ಇವೆಲ್ಲ ಕೂಡ ಭಗವಂತನ ಸರ್ಕಾರದ ಹಿರಿಮೆ ಇದು. ಎಂದು ಬದಲಾವಣೆ, ಅಮ್ಮ ಹೇಳು ನೀನು ಅಂತ ಕೇಳಿದ್ರಂತೆ. ಆಗ ಕೈಕೇಯಿ ಹೇಳ್ತಾಳೆ, ರಾಮ ಇಷ್ಟೇ, ಮೊದಲ ವರ ನೀನು, 14 ವರ್ಷಗಳ ಕಾಲ ದಂಡಕಾರಣ್ಯಾದಿ ಪ್ರಾಂತ್ಯಗಳಲ್ಲಿ ವನವಾಸವನ್ನು ಮಾಡಬೇಕು. ಎರಡನೆಯ ವರ, ನಿನ್ನ ಪಟ್ಟಾಭಿಷೇಕದ ಸಿದ್ಧತೆಗಳಿವೆಯಲ್ಲ, ಅದೆಲ್ಲದರ ಸಮೇತ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ರಾಮದೇವರ ಮುಖ ನೋಡ್ತಾ ಇದ್ದಾರೆ. ರಾಮದೇವರು ಹೇಗಿದ್ದಾರೆ? ಯಥಾ ಪ್ರಕಾರ ಸ್ಮಿತಪೂರ್ವ ಅಭಿಭಾಷೀಚ ನಗರಾಗ್ತಾ ಇದ್ದಾರೆ, ಆನಂದವಾಗಿದ್ದಾರೆ. ಕೈಗೆ ಒಂದು ಕ್ಷಣ ಗಾಬರಿ ಆಗಿಬಿಡ್ತಂತೆ, ಮೂಡ್ ಚೇಂಜ್ ಆಗಲಿಲ್ಲ ರಾಮದೇವರದು. ಓಹೋ, ನಾನು ವರ ಕೇಳೋ ಗಲಾಟೆಯೊಳು ಹೆಚ್ಚು ಕಡಿಮೆ ಕೇಳಿಬಿಟ್ಟೆ ಅಂತ ಕಾಣಿಸ್ತದೆ ಅನ್ಕೊಂಡಂತೆ. ಪಾಪ ರಾಮ, ನೀನೇ ಪಟ್ಟಾಭಿಷೇಕ ಮಾಡಕೋ, ಭರತನ್ನೇ ಕಾಡಿ ಕಳಿಸು ಅಂತ ಹೇಳಿಬಿಟ್ಲೋ ಏನೋ ಅಂತ ಅವಳು ಯೋಚನೆ ಮಾಡಿಲ್ಲಂತೆ. ಪಾಪ, ಇದು ರಾಮ ಅಂದ್ರೆ ರಾಮ. ಈ ರಾಮ ಯಾತಕ್ಕೆ ಸ್ಮಿತಪೂರ್ವ ಅಭಿಭಾಷಿ ಗೊತ್ತಾಗುತ್ತೆ, ನಾರ್ಮಲ್ ಆಗಿದ್ದಾಗ ಮಾಡೋ ದೊಡ್ಡದಲ್ಲ, ಇಡೀ ರಾಜ್ಯವನ್ನು ಕಳ್ಕೊಂಡು ಹೋಗಬೇಕಾಗಿದೆ, 14 ವರ್ಷಗಳ ಕಾಲ ಹೋಗಬೇಕಾಗಿದೆ ಅಂದ್ರೆ ಉಳಿದವರಾಗಿದ್ರೆ ಗೋಡಾಡಿ ಬಿಡ್ತಿದ್ರು. ರಾಮದೇವರು ನಗನಗ್ತಾ ಇದ್ದಾರೆ. ಅಮ್ಮ ಇಷ್ಟೇನಾ ಅಂತ ಕೇಳಿದ್ರು, ಇಷ್ಟಕ್ಕಿಷ್ಟು ಗಲಾಟೆನಾ ಅಂತ ಕೇಳಿದ್ದ. ಇಷ್ಟಕ್ಕಿಷ್ಟು ಗಲಾಟೆನಾ? ವಾಲ್ಮೀಕಿಗಳು ಬರೀತಾರೆ, ರಾಮ ಶೋಕ ಪಡಲಿಲ್ಲ. ಯಾರು ಶೋಕ ಪಟ್ರು ಅಂದ್ರೆ, ನಚೈವ ಶೋಕ ಪ್ರವಿವೇಶ ರಾಮಂ. ಯಾರು ಸುಖ ಪಟ್ರು ಅಂದ್ರೆ, ಪ್ರವಿವ್ಯತೆ ಚಾಪಿ ಮಹಾನುಭಾವ ರಾಜಾಚ ಪುತ್ರ ವ್ಯಸನಾಭಿ ತಪ್ತ. ದಶರಥ ರಾಜನೇ ಸಂಕಟವಾಯ್ತು, ಅಯ್ಯೋ ಈ ಮಾತು ಹೇಳೇ ಬಿಟ್ಲಲ್ಲ ಇವಳು ಅಂತ ಸಂಕಟ ಪಡ್ತಿದ್ದಾರೆ ಹೊರತು ದಶರಥ ರಾಜ ರಾಮನಿಗೆ ಏನು ದುಃಖ ಇಲ್ಲ. ಅಮ್ಮ ಇಷ್ಟು ಮಾತು ಹೇಳೋದಕ್ಕೆ ವರಗಳಂತೆ, ಹಾಗೆ ಹೀಗೆ ಎರಡು ವರ ನಡೆಸ್ತೀಯ? ಖಂಡಿತ ನಡೆಸ್ತೀಯ ಕೇಳ್ತೀಯಲ್ಲ? ನಾನು ಖಂಡಿತ ನಡೆಸ್ತೇನೆ ಅಮ್ಮ. ಎರಡು ವರ ಅಪ್ಪ ಕೊಡಬೇಕಾಗಿದ್ದಿಲ್ಲ, ತಂದೆ ಮಾತ್ರ ನಡೆಸಬೇಕು ಅಂತ ಶಾಸ್ತ್ರ ಅಷ್ಟೇ ಹೇಳಿಲ್ಲ. ತಾಯಿಯು ಪೂಜ್ಯಳು, ತಾಯಿ ಮಾತ್ರ ನಡೆಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ತಂದೆ ಮಾತು ಕೊಡದೆ ಹೋಗಿದ್ರು ಕೂಡ ನೀನು ವನಕ್ಕೆ ಹೋಗೋದು ತಕ್ಷಣ ಹೊರಟುಬಿಡ್ತಿದ್ದೆ, ಯಾಕೆ ಇಷ್ಟೆಲ್ಲ ಗಲಾಟೆ ಮಾಡಿದೆ ಅಂತ ಹೇಳಿದ್ರೆ, ಈ ಮಾತು ಕೇಳಿದ್ರೆ ಕೈ ಆ ಕ್ಷಣ ಬದಲಾಗಿ ಬಿಡಬೇಕಾಗಿತ್ತು, ಆಗಲಿಲ್ಲ. ಯಾಕೆ ಬಹಳ ನಿಕೃತಿ ಕೂತ್ಬಿಟ್ಟಿದ್ದ ದೈತ್ಯ ಶಕ್ತಿ ಕೂತಿದ್ದಕ್ಕೆ ಹೇಗಾಯ್ತು? ರಾವಣ ಮಾತು ನೋಡಬೇಕು, ಇಷ್ಟೊತ್ತು ಪಿತೃದೇವೋಹೋ ತೋರಿಸಿದೆ, ಮಾತೃದೇವೋಹೋ ಹೇಳ್ತಾನೆ. ತಾಯಿ ತಾಯಿ ದೇವರ ತಾಯಿ ಅನ್ನೋ ವರ ಕೊಡಬೇಕಾ ತಾಯಿಗೆ? ನಾವು ಯಾರು ಕೂಡ ತಾಯಿಗೆ ರೈಟ್ ಇದೆ, ಫುಲ್ ರೈಟ್ ಇದೆ ಕೇಳೋದಕ್ಕೆ. ತಂದೆಗೆ ರೈಟ್ ಇದೆ. ರಾಮದೇವರು ಹೇಳುತ್ತಾರೆ, ನಮ್ಮ ದೇಹ ಬಂದಿರದೇ ತಂದೆ ತಾಯಿಗಳಿಂದ, ಅಂದ ಮೇಲೆ ನಾವಿದನ್ನ ಅವರ ಮಾತು ಕೇಳಿದ್ರೆ ಇನ್ಯಾರ ಮಾತು ಕೇಳಬೇಕು ಅಂತ ರಾಮದೇವರು ಹೇಳುತ್ತಾರೆ. ಎಲ್ಲರಿಗೂ ರಾಮದೇವರು ಹೇಳಿದಂತ ಒಂದು ಸಿದ್ಧಾಂತ ಇತ್ತು. ದೇಹ ಕೊಟ್ಟವರವರು ಅವ್ರು ನಿಜವಾಗ್ಲು ಮಹಾಪಾಪಿಗಳು ಅಂತ ಗೊತ್ತಾದ್ರೆ ವಿಚಾರ ಬೇರೆ, ಅಂಥವರನ್ನ ಕೈ ಬಿಡ್ಲಕ್ಕೆ ಬರೋದಿಲ್ಲ, ಒಂದು ಹಂತವರಿಗೆ ಕಾಪಾಡಬೇಕಾಗತ್ತೆ ಕೊನೆ ಪಕ್ಷ. ಅಂತ ಹೊತ್ತಿನಲ್ಲಿ ದಶರಥನಾಜನ ಮಾತು, ನಿನ್ನ ಮಾತು ನನಗೆ ಮಾನ್ಯ, ಈಗ ನಿನ್ನ ಮಾತು ನಡೆಸ್ತೇನೆ ಅಂತ ರಾಮದೇವರು ಹೇಳಿದ್ದ. ನಾನು ಭರತನನ್ನ ಕರೆಸ್ತೇನೆ, ಪಟ್ಟಾಭಿಷೇಕ ಮಾಡ್ತೇನೆ, ಕಾಡಿ ಹೋಗ್ತೇನೆ. ಈ ಮಾತು ಗಮನಿಸಬೇಕು, ತುಂಬಾ ಜನ ರಾಮಾಯಣ ಓದಿಲ್ಲ. ಭರತನನ್ನು ಕರೆಸ್ತೇನೆ, ಪಟ್ಟಾಭಿಷೇಕ ಮಾಡ್ತೇನೆ, ನಾನು ಕಾಡಿ ಹೋಗ್ತೇನೆ ಅಂತ ಹೇಳಿದ ತಕ್ಷಣ ಕೈಕೇಯಿ ಒಂದು ಮಾತಾಡುತ್ತಾರೆ, ರಾಮ ಭರತನ ಕರೆಸಿ ಪಟ್ಟಾಭಿಷೇಕ ಮಾಡೋ ಕೆಲಸ ನಾವು ಮಾಡ್ಕೋತೇವೆ, ನೀನು ಕಾಡಿ ಹೋಗಿಬಿಡು ಅಂತ ಹೇಳಿಬಿಡುತ್ತಾರೆ. ಇದು ಕೈಕೇಯಿ ಮಾಡಿದ ಮಾತಿದು. ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಈ ಮಾತನ್ನ. ರಾಮನಿಗೆ ಏನು ಗೊತ್ತಾ ಭಯ ಅವಳಿಗೆ? ಅಕಸ್ಮಾತ್ ರಾಮ ಭರತನ ಕರೆಸ್ತೇನೆ ಅಂತ ಗಲಾ ಸುಳ್ಬಿಟ್ಟು ಸುದ್ದಿ ಗೊತ್ತಾಗಿಬಿಟ್ಟು ಜನ ಎಲ್ಲ ಗಲಾಟೆ ಮಾಡಿಬಿಟ್ರೆ, ರಾಮನೇ ಬಿ ವಾಂಟ್ ರಾಮ ಅಂತ ಶುರು ಮಾಡಿಬಿಟ್ರೆ ಏನ್ ಮಾಡ್ಬೇಕು ಆಮೇಲೆ? ಅದಕ್ಕೆ ರಾಮ ಎಷ್ಟು ಬೇಗ ಹೋದ್ರೆ ಅಷ್ಟು ಒಳ್ಳೇದು. ಅದ ಅವಳ ಯೋಚನೆ, ಇದು ಹೋಗ್ಬಿಡೋದಲ್ಲ ಮಾಡ್ಕೋತೇವೆ ನಾವೀಗ. ಸ್ವಲ್ಪ ಯೋಚನೆ ಮಾಡಬೇಕು, ಅವಳಿಗೆ ರಾಮನ ಮಾತಿನ ಮೇಲೆ ನಂಬಿಕೆ ಇಲ್ಲ. ನಾನು ರಾಮದೇವ್ ಹೇಳ್ತಾರೆ, ಪಟ್ಟಾಭಿಷೇಕ ಮಾಡಿ ಕಡೆ ಹೋಗಿ ನಂಬ್ಕೊಂಡ್ಬಿಟ್ಟಿದ್ರೆ. ಅನೇಕರಿಗೆ ಗೊತ್ತಿಲ್ಲ, ರಾಮ ಭರತನೇ ರಾಜ್ಯಾಭಿಷೇಕ ಮಾಡೇ ಮಾಡ್ತಾರೆ, ರಾಮದೇವ್ ಬಿಡ್ತಿದ್ದಿಲ್ಲ, ಭರತ ರಾಜನಾಗೇ ಆಗ್ತಿದ್ದ. ಯಾಕೆ ರಾಮದೇವ್ ಮಾತ್ರ ತೆಗೆ ಶಕ್ತಿ ಯಾರಿಗೂ ಇರಲಿಲ್ಲ. ಆದ್ರೆ ಇವಳು ಏನಂದು ಬಿಟ್ಲ ಗೊತ್ತಾ? ತನ್ವರ ತಾನೇ ವಾಪಸ್ ತಗೊಂಡ್ಬಿಟ್ಲು, ಈಗ ನಾವೇ ಅಭಿಷೇಕ ಮಾಡ್ಕೋತೇವೆ, ಹೋಗಿಬಿಡು ನೀ ಹೋಗ್ಬಿಡು ಅಂತ ಹೇಳಿಬಿಟ್ಲು. ಈಗ ಒಂದ್ ಮಾತಿ ಉತ್ತರ ಸಿಗ್ತಾ ಇದೆ. ರಾಮದೇವರು ಎರಡು ಮಾತನ್ನು ಒಂದು ನಡೆಸಿದ್ರೊಂದು ಯಾಕೆ ನಡೆಸಲಿಲ್ಲ ಅಂತ ಕೇಳಿದ್ರೆ, ಅವಳೆ ವಾಪಸ್ ತಗೊಂಡ್ಬಿಟ್ಲ, ನಡೆಸೋ ಪ್ರಸಕ್ತಿನೇ ಇಲ್ಲ, ನೀನ್ ಮಾಡ್ಬೇಕಾಗಿಲ್ಲ ನಾವೇ ಮಾಡ್ಕೋತೀವಿ ಅಂತ ಹೇಳಿದ್ಲು. ಅಲ್ಲಿ ಕತೆ ಮುಗಿದೋಯ್ತು. ಅಲ್ಲಿ ರಾಮನ ಮೇಲೆ ಭರವಸೆ ಇಟ್ಟಿದ್ದಿದ್ರೆ ಖಂಡಿತ ಭರತನೇ ಪಟ್ಟಾಭಿಷೇಕ ಆಗೇ ಆಗ್ತಿತ್ತು, ಅವಕಾಶ ಕಳ್ಕೊಂಡು. ಅಲ್ಲಿ ಮಂಥರೆ ಮಾತನ್ನು ನಂಬ್ತಾಳೆ, ರಾಮನ ಮಾತನ್ನು ನಂಬ್ತಾ ಇಲ್ಲ. ನಮ್ಮದು ಹಾಗೆ ನಡೆದಿರೋದು ಇವತ್ತು. ಕಣ್ಕ ಶೇಕ್ಸ್ಪಿಯರ್ ಸೇಸ್ ಅಂತೇವೆ, ಶಬರ್ನಾಶ ಸೇಸ್ ಅಂತೇವೆ, ಯಾರೋ ಸೇಸ್ ಅಂತ ಹೇಳ್ತೇವೆ. ಜಿ ಕೃಷ್ಣ ಸೇಸ್ ಅಂದ್ರೆ ಬಿಡಿ, ಕೃಷ್ಣ ಏನೋ ಹೇಳ್ತಾನೆ ದೊಡ್ಡದಲ್ಲ. ಕೃಷ್ಣನ ಮಾತಿನ ನಂಬಿಕೆ ನಮಗಿಲ್ಲ, ವೇದವ್ಯಾಸರ ಮಾತಿನ ನಂಬಿಕೆ ಇಲ್ಲ. ಯಾರೋ ನಾವಲಿಸ್ಟ್ ಬರೆದ್ರೆ ಭಾರಿ ನಂಬಿಕೆ ಇರ್ತದೆ, ಯಾವನೋ ಕಥೆಗಾರ ಬರೆದ್ರೆ ಭಾರಿ ನಂಬಿಕೆ ಇರ್ತದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಯಾರು ನಂಬಬೇಕೋ ಅಲ್ಲಿ ನಂಬದೇ ಇರೋದು, ಯಾರು ನಂಬಾರದೋ ಅವ್ರು ನಂಬೋದು. ಮಂಥರೆ ನಂಬಿದಂತ ಅವಳಿಗೆ ರಾಮ ನಂಬಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಕೊಂಡ್ರೆ ಇದೇ ಇತಿಮಿತಿಗಳು ಅಂದ್ರೆ ಇದೇನೆ. ಆ ಕ್ಷಣಕ್ಕೆ ರಾಮದೇವರು, ಅಮ್ಮ ಹಾಗಿದ್ರೆ ಸರಿನಾ, ರಾಮ ನೀವು ಹೋಗ್ಬಿಡಿ ಅಲ್ಲ ನೋಡ್ಕೋತೇವೆ ಅಂತ ಹೇಳಿದ್ರೆ ಅಷ್ಟ ರಾಮದೇವರು ಹೊರಟು ಬಿಟ್ರಂತೆ. ತನ್ನ ಕೈಯಲ್ಲಿ ಬಂದ ಅವಕಾಶ ತಾನೇ ಕಳ್ಕೊಂಡಾಗಾಯ್ತು, ಅವಳಿಗೆ ಮಾಡ್ಲಕ್ಕೆ ಹೋಗಿ ತಾನೇ ಕಳ್ಕೊಂಡ್ಬಿಟ್ಲ ಮಾತನ್ನ. ಅಂದ್ರೆ ಅವಳಿಗೆ ಯೋಗ ಇಲ್ಲ, ಅದು ಪುಣ್ಯನೇ ಆ ದೃಷ್ಟಿಯಿಂದ. ಆದರೆ ಮಂಥರೆಯ ಒಂದು ದುರ್ಬೋಧನೆ ಅವಳನ್ನು ಹಾಳು ಮಾಡಿಬಿಡುತ್ತೆ. ಅಷ್ಟ ರಾಮದೇವರು ಹೊರಡ್ತಾ ಇದ್ದಾರೆ. ಇವತ್ತು ಹೊತ್ತಾಗಿದೆ, ನಾವು ಹೊರಡಬೇಕಾದ್ದೇ ಇನ್ನು ಹೊತ್ತಾಗಿದೆ. ನಾಳೆ ದಿವಸ ಏನಾಗುತ್ತೆ ನೋಡಬೇಕು. ಅಂದ್ರೆ ರಾಮಾಯಣ ಅಂದ್ರೆ ಹೇಳಿ ಕೇಳಿ ರಾಮಾಯಣ, ಅದು ಅದರಲ್ಲಿ ರಾಮಾಯಣದ ಮಾತು ಮಾತ್ರ ಆದಿಕಾವ್ಯ ಅಂತ ಅದಕ್ಕೆ ಹೆಸರು. ವಾಲ್ಮೀಕಿಗಳ ಕೃತಿಗೆ ಆದಿಕಾವ್ಯ ಅಂತಕ್ಕಂಥ ಮನ್ನಣೆ ಇದೆ. ಯಾರದನ್ನ ಓದ್ತಾರೆ, ಶಾಸ್ತ್ರ ಕಾವ್ಯ ಎಲ್ಲವನ್ನು ಕೂಡ ಅಂತ ಒಂದು ಕಡೆಗೆ ತ್ರಿವೇಣಿ ಸಂಗಮದಂತ ಮಹೋನ್ನತವಾದ ಕೃತಿ ಅದು. ರಾಮದೇವರು ಕಾಡಿಗೆ ಹೋಗಬೇಕಾದ್ರೆ ಏನೇನಾಗುತ್ತೆ ಎಂಬುದು ಭಾರಿ ಮುಖ್ಯವಾದ ವಿಚಾರ. ಹೇಗೆ ಹೊರಡ್ತಾರೆ ರಾಮದೇವರು ಕಾಡಿಗೆ? ಮುಂದೆ ಭರತರಾಮರ ಸಮಾಗಮ ಇದೆಯಲ್ಲ, ಅದಂತೂ ಜೀವೇಶ್ವರ ಸಂಬಂಧವನ್ನೇ ವಿಶ್ಲೇಷಣೆ ಮಾಡತಕ್ಕಂಥ ಪ್ರಸಂಗ. ರಾಮದೇವರು ಎಷ್ಟು ದೊಡ್ಡವರು ಅಂತ ಹೇಳೋದಕ್ಕೆ ಒಂದೊಂದು ಮಾತುಗಳು ಕೂಡ ಅಷ್ಟು ಅಪೂರ್ವವಾದ ಮಾತುಗಳು. ರಾಮೋ ರಾಮೋ ರಾಮ ಇತಿ ಪ್ರಜಾನಾ ಭಗವನ್ ಕಥಾಹ. ಯಾತಕ್ಕೆ ರಾಮ ಅಂತ ಇವತ್ತೆರಡು ಜನ ಸಾರ್ವಕಾಲಿಕ ಹಿರಿಮೆಯನ್ನು ಕೊಟ್ಟು ಕೊಂಡಾಡ್ತಾರೆ? ರಾಮ ಅಂದ ತಕ್ಷಣ ರಾಮ ರಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ ಅಂತ ಯಾತಕ್ಕೆ ಹೇಳ್ತಾರೆ? ಅವೆಲ್ಲ ಸುಮ್ಮನೆ ಹೇಳಿದ ಮಾತುಗಳಲ್ಲ, ಅತ್ಯಂತ ನೂರು ಸತ್ಯ ಅಂದ್ರೆ ಅದಕ್ಕಿಂತ ಸತ್ಯವಾದ ಮಾತುಗಳಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನ ರಾಮದೇವರ ಬಗ್ಗೆ ನಾವು ಕೇಳುತ್ತೇವೆ. ನಾಳೆ ದಿವಸ ಆ ಎಲ್ಲ ಘಟ್ಟವನ್ನು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮತ್ತು ಅಂತ ಹೇಳುತ್ತೇನೆ. ಸರಿ, ನಾಳೆ ಕೂಡ ಹಾಗೇನೆ, ಇವತ್ತು ಆರೂವರೆಗೆ ಒಂದು ಎರಡು ನಿಮಿಷ ತಡ ಆಗಿದೆ. ನಾಳೆ ಸರಿಯಾಗಿ ಆರೂವರೆ ಪ್ರಾರಂಭ ಮಾಡಿದರೆ ನಮಗೆ ಹೆಚ್ಚು ಟೈಮ್ ಸಿಕ್ಕಷ್ಟು ಭಾರಿ ಅನುಕೂಲ, ಆದಷ್ಟು ಮುಗಿಸಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ರಾಮೋತ್ಸವ ರಾಮದೇವರ ಕಥೆಯಲ್ಲಿ ನಾವು ಪರ್ವಕಾಲವಾಗಿದ್ದು ವಿಶೇಷ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಶಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯು ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತಃ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ. ಮಹಾವ್ಯಾಕರಣಾಂಬೋಧಿ ಮಂಥ ಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತ ಮುಪಾಸ್ಮಹಿ. ವಾಲ್ಮೀಕೈರ್ಗೌಃಪುನೀ ಅನ್ನೋ ಮಹೀಧರ ಪತಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾಯಿವ. ಪರಮ ಪೂಜ್ಯರಾದ ಶ್ರೀಪಾದರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ನಿನ್ನೆಯ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಶ್ರೀರಾಮದೇವರು ವನವಾಸಕ್ಕೆ ಹೋಗ್ತಕ್ಕಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಇದು ಬಹಳ ಮುಖ್ಯವಾದ ವಿಚಾರ. ಅನೇಕರು ಏನು ಭಾವಿಸಿರ್ತಾರೆ, ರಾಮದೇವರಿಗೆ ನಿರಾಶೆಯಾಯಿತು, ಮಂಥರೆಯ ಸಂಚಯದಿಂದಾಗಿ ರಾಮದೇವರ ಪಟ್ಟಾಭಿಷೇಕಕ್ಕೆ ವಿಘ್ನವಾಯಿತು, ಅಂತೂ ದೇವರ ಸಂಕಲ್ಪಕ್ಕಿಂತ ಮಂಥರಿಯ ಶಕ್ತಿಯೇ ಭಾರಿ ದೊಡ್ಡದು ಅನ್ನೋ ಭ್ರಮೆಗೆ ಅನೇಕರು ಬಿಡುತ್ತಾರೆ. ಅದಕ್ಕೆ ಹೇಳ್ತಾರೆ, ಭಾಗವತ ಪುರಾಣದಲ್ಲಿ ನಿರ್ಣಯ ಕೊಡ್ತಾ ಇದ್ದಾರೆ, ಗುರುವರ್ಥೇ ತ್ಯಕ್ತ ರಾಜ್ಯ. ರಾಮದೇವರನ್ನು ಯಾರೂ ಕಳಿಸಲಿಕ್ಕೆ ಸಾಧ್ಯ ಇಲ್ಲ, ಸ್ವತಂತ್ರನಾದ ಪರಮಾತ್ಮ ಆತನ ಸಂಕಲ್ಪ ಅದು. ಆದ್ರಿಂದಾನೆ ಈ ಮಂಥರೆ ನಿಮಿತ್ತಲ್ಲ ಅಲ್ಲ ಅದಕ್ಕೆ. ಆದರೆ ಅವಳಿಗೆ ಪರಿಜ್ಞಾನ ಇಲ್ಲಾದರೆ ಪಾಪ ಅವಳಿಗೆ ಬಂದಿದ್ದು ನಿಶ್ಚಯ, ಅವಳಿಗೆ ಪಾಪ ಬಂದಿದ್ದು ನಿಶ್ಚಿತ. ಆದರೆ ಅದು ಅವಳಿಂದಾದ ಘಟನೆ ಅಲ್ಲ, ರಾಮದೇವರ ಸಂಕಲ್ಪ ಇದ್ದಿದ್ದ ಹಾಗೇನೆ. ಕೈಕೇಯಿ ಪ್ರೀತಿ ಹೇತು ಅಂತ ರಾಘವೇಂದ್ರ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಆಚಾರ್ಯರು ತ್ರಿದಶ ಮುನಿಕೃತೆ ಅರಣ್ಯಮೇವ ಆವಿವೇಶ, ತ್ರಿದಶ ಮುನಿಕೃತೆ ಅರಣ್ಯಮೇವ ಆವಿವೇಶ. ತುಂಬ ಜನರು ಉದ್ಧಾರ ಮಾಡಬೇಕಾಗಿದೆ, ರಾವಣ ಕುಂಭಕರ್ಣರು ಸಂಹಾರ ಮಾಡಬೇಕಾಗಿದೆ. ಅದೀಗ ರಾಜ್ಯ ಆಡುತ್ತಿದ್ರೆ ಆಗೋ ಕೆಲಸಗಳಲ್ಲ, ಅದನ್ನ ವನವಾಸದ ನೆಪದಲ್ಲಿ ಮಾಡಬೇಕು ಅಂತ ರಾಮದೇವರು ಸಂಕಲ್ಪ ಮಾಡಿದ್ದರಿಂದ ಹಾಗಾಯಿತೆ ಹೊರತು ರಾಮದೇವರ ಆಸೆಗೆ ವೈಫಲ್ಯ ಬಂದ ಪ್ರಸಂಗ ಅಂತ ಎಂದೂ ಭಾವಿಸಬಾರದು. ಇದು ಸೂಕ್ಷ್ಮ ತತ್ವ. ಅದು ತುಂಬಾ ಜನ ರಾಮದೇವರಿಗೆ ಅನುಕಂಪ ಬರಹ ಮಾಡತಕ್ಕಂತಹ ಒಂದು ಮೂರ್ಖತನ ಮಾಡ್ತಾರೆ ಎಂದು ಹಾಗೆ ಮಾಡಬಾರದು. ಮತ್ತು ವಶಿಷ್ಠರಿಟ್ಟ ಮುಹೂರ್ತ ಸರಿ ಇತ್ತಲೋ ಯೋಚನೆ ಮಾಡಬೇಡಿ, ಪಾಪ ವಶಿಷ್ಠರು ಸರಿಯಾಗಿ ಮುಹೂರ್ತ ಇಟ್ಟಿದ್ದಾರೆ. ಮತ್ತೆ ಹೇಗಾಯ್ತು, ಮುಂದೆ ರಾಜ್ಯದ ಅಭಿಷೇಕ ಆಗ್ತಾನೇ ಇದೆ, ಆದ್ರಿಂದ ಮುಹೂರ್ತದಲ್ಲಿ ಏನು ತಪ್ಪಿಲ್ಲ. ಅದೆಲ್ಲ ಮುಹೂರ್ತದ ಮೇಲೆ ಭಗವಂತನ ಸಂಕಲ್ಪ ಇದೆ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ, ಕೃಷ್ಣನ ಸಂಕಲ್ಪಕ್ಕೆ ತಕ್ಕಂತೆ ಗ್ರಹಗಳು ಸಂಚಾರ ಮಾಡಿದ್ದೀವಿ ಹೊರತು ಎಂದು ಇದರ ಬೇರೆ ಯಾವುದರಲ್ಲೂ ದೋಷದ ಪ್ರಸಕ್ತಿ ಇಲ್ಲ. ಅದು ಕೇವಲ ರಾಮನ ಸಂಕಲ್ಪ ಅಷ್ಟೇ. ಆದರೆ ಉಳಿದವರಿಗೆ ಪರಿಜ್ಞಾನ ಇಲ್ಲ. ಕೊನೆಗೆ ರಾಮದೇವರು ಹೊರಟರು, ಕೌಸಲ್ಯ ಹತ್ರ ಹೋದ್ರಂತೆ. ಕೌಸಲ್ಯ ತುಂಬಾ ದುಃಖ ಪಡ್ತಾಳೆ. ಆದರೆ ರಾಮ ಬಂದಾಗ ಅದೇ ರಘುಮುಖದಲ್ಲೇ ಇದ್ದಿದ್ದರಿಂದ ರಾಮನಿಂದ ವಿಷಯ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಬೇರೆಯವರಿಂದ ಗೊತ್ತಾಗುತ್ತೆ ಅಷ್ಟೇ ಹೊರತು ರಾಮನಿಂದ ಗೊತ್ತಾಗೋದೇ ಇಲ್ಲ. ಇದು ಇನ್ನೊಂದು ವಿಶೇಷ. ಅಲ್ಲಿಂದ ಸೀತಾದೇವಿ ಹತ್ರ ಹೋಗ್ತಾರೆ ರಾಮದೇವರು. ತಕ್ಷಣ ಸೀತೆ ಇವರೆಲ್ಲ ಕವಿಗಳು ಏನ್ ಮಾಡಿಬಿಟ್ಟಿದ್ದಾರೆ, ಉಚ್ಚಾಪಟ್ಟೆ ಅದನ್ನ ಇದು ಮಾಡಿಬಿಟ್ಟು ಸೀತೆ ಏನ್ ಬಾಯಿ ಅಲಂಕಾರ ಮಾಡ್ಕೊಂಡು ಕೂತಿದ್ಲು, ಇನ್ನೇನು ಮಹಾರಾಣಿ ಆಗ್ತೇನೆ ಅಂತ ಕನಸು ಕಾಣ್ತಾ ಇದ್ಲು. ಈ ಸುದ್ದಿ ಗೊತ್ತಾಯ್ತು, ಓ ಗೋಳಾಡಿಬಿಟ್ಲು ನಡಿ ಅಂತ ಹೇಳಿಬಿಟ್ಟು ಸೀತೆಯ ಜೀವನ ದುಃಖದ ಜೀವನ ಅಂತ ಹೇಳಿ ಜನ ಚಿತ್ರಿಸಿಬಿಡ್ತಾರೆ. ತಪ್ಪುದು, ಇವ್ರು ಯಾರು ವಾಲ್ಮೀಕಿ ರಾಮಾಯಣ ನೋಡಿಲ್ಲ. ಸೀತೆಗೆ ವನವಾಸ ವಿಷಯ ಹೇಳಿದ್ದು ಅವರಿವರಲ್ಲ, ರಾಮದೇವರೇ ಹೇಳಿದ್ರಂತೆ ಸೀತೆಗೆ ಹೇಳಬೇಕು.